हरिः ओम् श्रीगुरुभ्यो नमः। परमं मङ्गलयितं मधुरं विमलं सदा आनन्दतीर्थमतुलम्बदे तापत्रयापहं नित्या सिद्धान्तदुद्ध्वान्तविध्वंसनविलक्षणः जयतीर्थाख्यतनिर्भासतां नो हृदम्बरे अत्यकल्पितकल्पोऽयं प्रत्यच्यते श्रीव्यासतीर्थगुरुभूयात् अस्मदिष्टातसिद्धये तपोविद्याविरक्त्यादि सद्गुणोघाकरानहं वादिराजगुरुन्वन्देः क्योपदाश्रियान् पूज्याय राघवेन्द्राय श्रितधर्मरताय च वृद्धाङ्गपुरुक्षाय नतां कामधेनवे दुर्वादिध्वान्तरवीये वैष्णवेन्दी वरेन्दवे श्रीराघवेन्द्रगुरुवे नमोत्तिदयाळवे आपादमौलिपर्यन्तं गुरूणामाक्तिं स्मरेत्यन विघ्नाः प्रणश्यन्ति सिद्धयन्ति मनोरथाः। हरिः ओं श्रीगुरुभ्यो नमः। ನಾವು ಪಂಚತನ್ಮಾತ್ರ ಸಂಧಿಯನ್ನು ಮಾಡ್ತಾ ಇದ್ದೀವಿ. ಇದು ಏಳನೇ ಸಂಧಿ. ನಾಂದಿ ಪದ್ಯವನ್ನು ಓದಿ ಶುರು ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಮೊದಲನೇ ಪದ್ಯವನ್ನು ಮಾಡಿದ್ವಿ. ಭೂ ಸಲಿಲ ಶಿಖಿ ಪವನ ಭೂತ ಆಕಾಶದೊಳಗ ಐದೈದು ತನ್ಮಾತ್ರ ಸಹಿತ ಒಂದಧಿಕ ಪಂಚಾಶತ್ ವರ್ಣವೇದ್ಯ ಈ ಶರೀರದಲ್ಲಿ ವ್ಯಾಪಿಸಿದ್ದು ಸುರಾಸುರರಿಗೆ ನಿರಂತರದಲ್ಲಿ ಸುಖಾಸುಖಪ್ರದನಾಗಿ ಆಡುವ ದ್ವೇಷಿ ಪರ ಬಡಿವ ಅನ್ನೋದು ನೋಡಿದ್ದೀವಿ. ಅದಾದ ಮೇಲೆ ಎರಡನೇ ಪದ್ಯವನ್ನು ಸ್ವಲ್ಪ ನೋಡಿದ್ದೀವಿ. ಅದನ್ನು ಮತ್ತು ಸ್ವಲ್ಪ ವಿವರವಾಗಿ ನೋಡೋಣ. ಪ್ರಣವ ಪ್ರತಿಪಾದ್ಯ ತ್ರಿನಾಮದ ತನುವಿನೊಳು ತಿಸ್ಥಾನಗೆ ಅನಿರುದ್ಧನು ತ್ರಿಪಂಚಕ ಏಕವಿಂಶತಿ ಚತುರವಿಂಶತಿಗ ಎನಿಸಿ ಎಪ್ಪತ್ತೆರಡು ಸಾವಿರವು ಇನಿತು ನಾಡಿಗಳು ನಿಯಾಮಿಸುತ್ತ ಇನಗವಸ್ತಿಗ ಲೋಕದಳು ಸರ್ವತ್ರ ಬೆಳಗುವನು. ಪ್ರಣವ ಅಂದ್ರೆ ಓಂಕಾರ, ಪ್ರಣವ ಪ್ರತಿಪಾದ್ಯ ಓಂಕಾರ ಪ್ರತಿಪಾದ್ಯನಾದಂತಹ ಪರಮಾತ್ಮ ತ್ರಿನಾಮದಿ ಮೂರು ಹೆಸರುಗಳಿಂದಲೂ ತನುವಿನ ಒಳಗೆ ನಮ್ಮ ಶರೀರದ ಒಳಗೆ ತ್ರಿಸ್ಥಾನಗನು ಮೂರು ಸ್ಥಾನಗಳಲ್ಲಿಯೂ ಸ್ಥಾನ ಗ ಗ ಅಂದ್ರೆ ಹೋಗುವುದು ಇರುವುದು, ತ್ರಿಸ್ಥಾನಗ ಅಂದ್ರೆ ಮೂರು ಸ್ಥಾನಗಳಲ್ಲಿಯೂ ಇರುವುದು. ಅವನು ಹೇಗೆ ಮೂರು ಸ್ಥಾನಗಳಲ್ಲಿ ಅಂತರ್ಯಾಮಿಯಾಗಿ ಇರ್ತಾನೆ, ಅವನು ಹೇಗಿರ್ತಾನೆ? ಅನಿರುದ್ಧನು ತ್ರಿ ಪಂಚಕ ಏಕವಿಂಶತಿ ಚತುರ್ ತ್ರಿ ಅಂದ್ರೆ ಮೂರು, ಪಂಚಕ ಅಂದ್ರೆ ಐದು, ಮೂರು ಐದು ಮೂರು ತ್ರೀ ಟೈಮ್ಸ್ ಫೈವ್ ಫಿಫ್ಟೀನು, ಸೊ ಮೂರು ಐದು ಹದಿನೈದು ಅಂತಲೂ ತಗೋಬಹುದು. ಸೊ ಮೂರು ಐದು ಹದಿನೈದು, ಏಕವಿಂಶತಿ ಅಂದ್ರೆ ಇಪ್ಪತ್ತೊಂದು, ಚತುರ್ವಿಂಶತಿ ಅಂದ್ರೆ ಇಪ್ಪತ್ನಾಲ್ಕು, ಈ ವಿಧವಾಗಿದ್ದು ಎಪ್ಪತ್ತೆರಡು ಸಾವಿರ. ಈ ಸಂಖ್ಯೆಗಳ ಏನು ವಿಚಾರ ಏನು, ಯಾಕೆ ಈ ಸಂಖ್ಯೆಗಳನ್ನು ಹೇಳಿದ್ದಾರೆ, ಇದು ಹೇಗೆ ಬಂತು ಅನ್ನೋದು ನೋಡೋಣ. ಎಪ್ಪತ್ತೆರಡು ಸಾವಿರ ನಾಡಿಗಳ ಒಳಗೆ ಅವನು ನಿಯಾಮಕನಾಗಿ ಇರ್ತಾನೆ, ಹಾಗೆ ಇನಗಭಸ್ತಿಗನು ಲೋಕದಳು ಸರ್ವತ್ರ ಬೆಳಗುವನು. ಇನ ಅಂದ್ರೆ ಸೂರ್ಯ, ಗಭಸ್ತಿ ಅಂದ್ರೆ ಕಿರಣಗಳು, ಸೂರ್ಯ ಕಿರಣಗಳಲ್ಲಿ ಅಂತರ್ಯಾಮಿಯಾಗಿರುವ ಪರಮಾತ್ಮ ಲೋಕದ ಒಳಗೆ ಪ್ರಪಂಚದ ಒಳಗೆ ಸರ್ವತ್ರ ಬೆಳಗುವನು, ಎಲ್ಲ ಕಡೆ ಪ್ರಕಾಶಿಸ್ತಾ ಇರ್ತಾನೆ ಅಂತ ಹೇಳಿ. ಓಂಕಾರ ಪ್ರತಿಪಾದ್ಯ, ಓಂಕಾರದಲ್ಲಿ ಒಂದು ವಿಧಾನ ಇದೆ. ಆ ಊಮ ಎಂಟು ಅಕ್ಷರಗಳು ಅಂತ ಇದೆ ಅಂದ್ರೆ ಮೂರು ಅಕ್ಷರಗಳನ್ನು ತಗೊಳ್ಳು. ಆ ಊಮ ಸ್ಪಷ್ಟವಾಗಿ ನಮಗೆ ಕೇಳಿಸುವಂತಹ ಅಕ್ಷರಗಳು ಮೂರು, ಆಮೇಲೆ ಬಿಂದು ಸ್ವರ ಅವೆಲ್ಲ ಬೇರೆ ಬರುತ್ತೆ. ಸೊ ಇಲ್ಲಿ ಆ ಊಮ ಅನ್ನೋ ಮೂರು ಅಕ್ಷರಗಳನ್ನು ತಗೊಂಡ್ರೆ ಆ ಊ ಮ ಅನ್ನುವುದರ ಆ ಅಕ್ಷರಗಳಿಂದ ಪ್ರತಿಪಾದ್ಯವಾದ ಪರಮಾತ್ಮನ ರೂಪಗಳು, ಆ ಮೂರು ರೂಪಗಳು ಏನಂದ್ರೆ ವಿಶ್ವ ತೈಜಸ ಪ್ರಾಜ್ಞ. ಸೊ ವಿಶ್ವ ಅಕಾರದಿಂದ, ತೈಜಸ ಉಕಾರದಿಂದ, ಪ್ರಾಜ್ಞ ಮಕಾರದಿಂದ, ಈ ವಿಧವಾಗಿ ಓಂಕಾರದಲ್ಲಿ ಈ ಮೂರು ರೂಪಗಳಲ್ಲಿಯೂ ಪರಮಾತ್ಮ ಇರ್ತಾನೆ ಅಂತೇಳಿ. ಪ್ರಣವ ಪ್ರತಿಪಾದ್ಯನಾದ ಪರಮಾತ್ಮ ಈ ಮೂರು ರೂಪಗಳಲ್ಲಿ ಇರುವವನು. ಅವನು ನಮ್ಮ ತನುವಿನ ಒಳಗೆ, ನಮ್ಮ ಶರೀರದ ಒಳಗೆ, ತನು ಅಂದ್ರೆ ಶರೀರ. ನಮ್ಮ ಶರೀರ ಅಂದ್ರೆ ಯಾವ ಶರೀರ ಅಂದ್ರೆ ಎಲ್ಲ ಶರೀರಗಳಲ್ಲಿಯೂ ಇರ್ತಾನೆ ಅಂದ್ರೆ ಈ ಮೂರು ರೂಪಗಳಲ್ಲಿ ನಮ್ಮ ಸ್ವರೂಪ ದೇಹ, ಲಿಂಗ ದೇಹ, ನಿರುದ್ಧ ದೇಹ, ಸ್ಥೂಲ ದೇಹ, ಮೂರು ಎಲ್ಲ ನಾಲ್ಕು ದೇಹಗಳಲ್ಲಿ ಕೂಡ ಇರ್ತಾನೆ. ಸೊ ಈ ವಿಧವಾಗಿ ಈ ಮೂರು ರೂಪಗಳಿಂದ, ಮೂರು ಹೆಸರುಗಳಿಂದ ಕರೆಯಲ್ಪಡುವಂತಹ ವಿಶ್ವತೈಸ ಪ್ರಾಜ್ಞ ಅನ್ನುವ ಪರಮಾತ್ಮನ ರೂಪಗಳು ನಮ್ಮ ಶರೀರದ ಒಳಗೆ ತ್ರಿಸ್ಥಾನಗ ಮೂರು ಸ್ಥಾನಗಳಲ್ಲಿಯೂ. ಏನು ಆ ಮೂರು ಸ್ಥಾನಗಳು ಅಂದರೆ ನಮಗೆ ಕಣ್ಣು, ಕಂಠ, ಹೃದಯ ಅಂತೇಳಿ, ನೇತ್ರಗಳು, ಕಂಠ ಅಂದ್ರೆ ಕುತ್ತಿಗೆ, ಹೃದಯ, ಈ ಮೂರು ಸ್ಥಾನಗಳು. ಏನು ಯಾಕೆ ಈ ಮೂರು ಸ್ಥಾನಗಳಂದ್ರೆ ನಮ್ಮ ಪ್ರಕಾಶ ಅಂದ್ರೆ ನಾವು ಜಾಗೃತ ಅವಸ್ಥೆಯಲ್ಲಿರುವಾಗ ಕಣ್ಣುಗಳಿಂದ ನೋಡ್ತೀವಿ. ಸೊ ನೇತ್ರದಲ್ಲಿ ವಿಶ್ವನಾಮಕ ಪರಮಾತ್ಮ ನಮಗೆ ಈ ವಿಧವಾಗಿ ಇರ್ತಾನೆ ಅಂತೇಳಿ. ಅದಾದ ಮೇಲೆ ತೈಜಸ ನಾಮಕ ಪರಮಾತ್ಮ ಸ್ವಪ್ನವಾಸ ಅವನು ಕಂಠದಲ್ಲಿ, ಕಂಠದಲ್ಲಿ ಇದ್ದು ಅಂದ್ರೆ ಕಂಠದ ಮೂಲಕವಾಗಿ ನಮಗೆ ಸಿಗ್ನಲ್ಸ್ ಕಳಿಸಿ ಆ ವಿಧವಾಗಿ ನಾಡಿಗಳ ಮೂಲಕವಾಗಿ ನಮಗೆ ಸ್ವಪ್ನಾವಸ್ಥೆ ಪ್ರವಂಗ ಮಾಡು ಇರ್ತಾನೆ ಅಂತೇಳಿ. ಆಮೇಲೆ ತೈಜಸ ರೂಪಕ ಪರಮಾತ್ಮ, ತೈಜಸ ನಾಮಕ ಪರಮಾತ್ಮ ಅವನು ನಮ್ಮ ಹೃದಯದ ಒಳಗಿರ್ತಾನೆ, ನಮಗೆ ಸುಷುಪ್ತಿ ಅವಸ್ಥೆಯಲ್ಲಿ ನಮಗೆ ನಿಯಾಮಕನಾಗಿ ಮೂರು ಅವಸ್ಥೆಗಳಲ್ಲಿ ಮೂರು ರೂಪಗಳಿಂದ ನಮ್ಮನ್ನು ನಿಯಮನ ಮಾಡ್ತಾ ಪರಮಾತ್ಮ ಇರ್ತಾನೆ. ತ್ರಿಸ್ಥಾನ ಗನು ಅಂದ್ರೆ ಸ್ಥಾನ ಗ ಅಂದ್ರೆ ಇರುವವನು, ಅವನು ಹೇಗಿರ್ತಾನೆ, ಅನಿರುದ್ಧ ನಾಮಕ ಪರಮಾತ್ಮ ಇರ್ತಾನೆ ಅಂತೇಳಿ. ಅವನು ಯಾವ ರೂಪಗಳಿಂದ ಇರ್ತಾನೆ ಅಂದ್ರೆ ತ್ರಿ ಪಂಚಕ ಏಕವಿಂಶತಿ, ಮೂರು ರೂಪಗಳು. ಏನು ಮೂರು ರೂಪಗಳಂದ್ರೆ ನಾವು ಹೇಳಿದಂಗೆ ವಿಶ್ವ ತೇಜಸ ಪ್ರಾಜ್ಞ ಅನ್ನೋದು ತಕೋಬಹುದು, ಇಲ್ಲ ಅನಿರುದ್ಧ ಪದ್ಯುಮ್ನ ಸಂಕರ್ಷಣ ಅನ್ನೋ ಮೂರು ರೂಪಗಳು. ಆ ವಿಧವಾಗಿ ತಕ್ಕೋಬಹುದು. ಈ ವಿಧವಾಗಿ ಮೂರು ರೂಪಗಳಿಂದ ಅವನಿರ್ತಾನೆ ಅಂತೇಳಿ. ಅಂದ್ರೆ ಈ ಪರಮಾತ್ಮನ ರೂಪಗಳು ಅನೇಕಾನೇಕ ವಿಧಾನಗಳಲ್ಲಿ ಈ ರೂಪಗಳನ್ನು ಹೇಳುವ ಒಂದು ಕಾರಣ ಏನಂದ್ರೆ, ಪರಮಾತ್ಮ ಇಷ್ಟು ರೂಪಗಳನ್ನು ತಗೊಂಡು ಯಾಕೆ ಇರ್ತಾನೆ ಅಂದ್ರೆ, ಅವನು ಒಂದು ರೂಪದಲ್ಲಿ ಎಲ್ಲ ರೂಪಗಳಿರುತ್ತೆ, ಎಲ್ಲ ರೂಪಗಳಲ್ಲಿಯೂ ಒಂದು ರೂಪ ಇರುತ್ತೆ ಅವನು. ಈ ಏಕರೂಪ ಏಕ ಬಹುರೂಪ ಎಲ್ಲ ಇರುತ್ತೆ ಅವನು. ಅದಕ್ಕೆ ಹೇಳ್ತಾರೆ ನಮ್ಗೆ ಇನ್ನೊಂದು ಕಡೆ ಹರಿಕಥಾನುಸಾರಿ, ಒಂದು ರೂಪದೊಳ ಅನಂತ ರೂಪಗಳು, ಒಂದು ಗುಣಗಳಲ್ಲಿ ಅನಂತ ಗುಣಗಳು ಅಂತೇಳಿ. ಅವನು ಒಂದೇ ರೂಪ ಅಂತ ಹೇಳ್ಬೋದು, ಅನಂತ ರೂಪವು ಅಂತ ಹೇಳ್ಬೋದು. ಅದಕ್ಕೆ ಪರಮಾತ್ಮನೇ ಸತತಮೇಕ ರೂಪಿಣೇ ದಶರೂಪಿಣೇ ಶತಸಹಸ್ರ ರೂಪಿಣೇ ಅವಿಕಾರಿಣೇ ಸ್ಫುಟಮನಂತ ರೂಪಿಣೇ ಸುಖಚಿತ್ ಸಮಸ್ತ ನಮೇ ನಮ ನಮಃ ಅಂತ ಹೇಳಿದಂಗೆ, ಪರಮಾತ್ಮ ಏಕರೂಪಿಯೂ ಹೌದು, ದಶರೂಪಿಯೂ ಹೌದು, ಅನಂತ ರೂಪಿಯೂ ಹೌದು, ಈ ವಿಧವಾಗಿರ್ತಾನೆ ಪರಮಾತ್ಮ ಅಂತೇಳಿ. ಸೊ ಇಲ್ಲಿ ಪರಮಾತ್ಮ ಅನೇಕ ರೂಪಗಳನ್ನು ತಗೊಂಡ್ರೂ ಕೂಡ ಒಂದು ರೂಪದಲ್ಲೇ ಅನಂತ ರೂಪಗಳು, ಅನಂತ ರೂಪಗಳಲ್ಲಿ ಒಂದು ರೂಪವೂ ಇರುತ್ತೆ ಪರಮಾತ್ಮ. ಅದು ಅವನ ಅಚಿಂತ್ಯದ್ಭುತ ಶಕ್ತಿಯ ಒಂದು ಅಂತಹ ಚಿನ್ಮಯತ್ವವನ್ನು ನಮಗೆ ತೋರಿಸುವುದಕ್ಕಾಗಿ, ತಿಳಿಸುವುದಕ್ಕಾಗಿ ಸ್ವಲ್ಪ ಮಟ್ಟಿಗೆ ಏನು, ಅದರ ಒಂದು ಸೂಚನೆ ಅಷ್ಟೇ, ಜಸ್ಟ್ ಇಂಡಿಕೇಶನ್. ಅದನ್ನು ನಾವು ಅರ್ಥ ಮಾಡಿಕೊಳ್ಳಕ್ಕೆ ಆಗೋದಿಲ್ಲ, ಅದನ್ನು ಒಂದು ಸ್ವಲ್ಪ ತಿಳಿಸುವುದಕ್ಕಾಗಿ ದಾಸರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ವಿಧವಾಗಿ ಅವನಿರುವ ಮೂರು ರೂಪಗಳು ಆ ವಿಧವಾಗಿ ಹೊಂದಿಕೊಂಡ್ರೆ ಇನ್ನು ಐದು ರೂಪಗಳು. ಈ ಐದು ರೂಪಗಳು ಏನು ಅಂದ್ರೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಎನ್ನುವ ಐದು ರೂಪಗಳು. ಸೊ ಇಲ್ಲಿ ವಿಶ್ವ ದೇಶ ಪ್ರಾಜ್ಞ ಮೂರು ತಗೊಂಡು ಈ ಐದು ರೂಪಗಳು ತಗೊಂಡ್ರೆ, ಮತ್ತು ವಿಶ್ವ ನಾರಾಯಣ, ವಿಶ್ವ ಸಂಕರ್ಷಣ, ವಿಶ್ವ ಪ್ರದ್ಯುಮ್ನ, ವಿಶ್ವ ಅನಿರುದ್ಧ ಅಂತೇಳಿ ಈ ವಿಧವಾಗಿ ತಗೊಂಡ್ರೆ ಒಂದೊಂದಕ್ಕೆ ಐದಾಗತ್ತೆ. ಸೊ ಮೂರು 3 × 5 = 15. ಸೊ ಈ ವಿಧವಾಗಿ 3 × 15 = 15 ರೂಪಗಳಿಂದಲೂ ಪರಮಾತ್ಮ ಇರ್ತಾನೆ. ಅಷ್ಟೇ ಅಲ್ಲದೆ ಮತ್ತು ಏಕವಿಂಶತಿ ರೂಪಗಳು. ಏಕವಿಂಶತಿ ರೂಪಗಳಂದ್ರೆ 21 ರೂಪಗಳು. ಈ 21 ರೂಪಗಳು ಹೇಗೆ ಬರುತ್ತೆ ಅಂದರೆ, ನಮಗೆ ಏಕಾದಶ ಇಂದ್ರಿಯಗಳು, ಏಕಾದಶ ಇಂದ್ರಿಯಗಳು 10 ಕರ್ಮೇಂದ್ರಿಯಗಳು, ಐ ಮೀನ್ 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯ, ಒಟ್ಟಿಗೆ 10 ಇಂದ್ರಿಯಗಳು, ಮನಸ್ಸು ಸೇರಿಸಿದ್ರೆ 11 ಇಂದ್ರಿಯಗಳು. ಈ 11 ಇಂದ್ರಿಯಗಳು, ಅದಲ್ಲದೆ ಪಂಚ ತನ್ಮಾತ್ರೆಗಳು, ಪಂಚಭೂತಗಳು, ಇವು ತಗೊಂಡ್ರೆ ಈ 21 ಆಗುತ್ತೆ. ಈ 21 ಏಕಾದಶ ಇಂದ್ರಿಯಗಳು, ಆಮೇಲೆ ಪಂಚ ತನ್ಮಾತ್ರಗಳು, ಪಂಚಭೂತಗಳು, ಇವೆಲ್ಲ ಸೇರಿದರೆ 21 ರೂಪಗಳು. ಈ 21 ಒಳಗೆ ಅಂತರ್ಯಾಮಿಯಾಗಿರುವ ಪರಮಾತ್ಮ ರೂಪಗಳು 21 ರೂಪಗಳು ಅಂತ ಹೇಳ್ತಾರೆ. ಮತ್ತು ಚತುರವಿಂಶತಿ ಅಂದ್ರೆ 24. 24 ರೂಪಗಳು ಹೇಗೆ ಬರುತ್ತೆ ಅಂದ್ರೆ, ಈ ಏಕವಿಂಶತಿ 21 ರೂಪಗಳಿಗೆ ನಾವು ಮತ್ತು ಅಹಂಕಾರ ತತ್ವ, ಮಹತ್ತತ್ವ, ಅವ್ಯಕ್ತತ್ವವನ್ನು ಸೇರಿಸಿದರೆ 24 ಆಗುತ್ತೆ. ಸೊ ಅಹಂಕಾರ, ಮಹತ್ತತ್ವ, ಅವ್ಯಕ್ತ ತತ್ವಗಳು ಇಂದ ಸಹಿತವಾದ 21 ರೂಪಗಳು ಸೇರಿದ 24 ರೂಪಗಳಾದ. 24 ರೂಪಗಳು, 24 ಪರಮಾತ್ಮ ವ್ಯಾಪೃತಿ ರೂಪಗಳು. ಕೇಶವ್ಯಾಸ, ನಾರಾಯಣ ಸ್ವಾಮಿ, ಮಾಧವ್ಯಾಸ ಅಂತ ನಾವು ಹೇಳ್ತೀವಲ್ವ, ಅಲ್ಲಿ ಆ 24 ವ್ಯಾಪೃತಿ ರೂಪಗಳು ಈ 24 ತತ್ವಗಳ ಒಳಗೂ ಅಂತರ್ಯಾಮಿಯಾಗಿರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಏಕವಿಂಶತಿ ಚತುರವಿಂಶತಿ ಗ ಗ ಅಂದ್ರೆ ಅದರ ಒಳಗೆ ಅಂತರ್ಯಾಮಿಯಾಗಿ ನಿಯಾಮಕನಾಗಿ ಇರತಕ್ಕಂತಹ ರೂಪಗಳು ಅಂತೇಳಿ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಚತುರವಿಂಶತಿಗನು ಎನಿಸಿ ಆ ವಿಧವಾಗಿ ಕರೆಯಲ್ಪಡುತ್ತಾ ಪರಮಾತ್ಮ 72,000 ನಾಡಿಗಳೊಳಗೆ, ನಮ್ಮ ಶರೀರದ ಒಳಗಿರುವಂತಹ 72,000, ಬಲಗಡೆ 36,000 ಪುರುಷ ನಾಡಿಗಳು, ಎಡಗಡೆ 36,000 ಸ್ತ್ರೀ ನಾಡಿಗಳು. ಈ ಸಂಖ್ಯೆ ಎಲ್ಲೋ ಸುಮ್ಮನೆ ಬಂದ ಸಂಖ್ಯೆ ಅಲ್ಲ. ಇದನ್ನು ನಮಗೆ ಯಾವ ವಿಧವಾಗಿ ಅನುಸಂಧಾನ ಮಾಡ್ಕೋಬೇಕಂತ ಹೇಳ್ತಾರೆ ಅಂದ್ರೆ, ನಮಗೆ ಒಂದು ವರ್ಷದ ಒಳ್ಳಿ 360 ದಿನ ತಗೊಂಡ್ರೆ 360 ದಿನಗಳು 360 ರಾತ್ರಿಗಳಾಗುತ್ತೆ. 100 ವರ್ಷ ಮನುಷ್ಯನ ಆಯುಷ್ ಅಂತ ತಗೊಂಡ್ರೆ 100 ವರ್ಷಗಳಲ್ಲಿ ನಮಗೆ 360 ದಿನಗಳು ಪ್ಲಸ್ 100, ಸೊ 36,000 ಡೇಸ್ ಅಂಡ್ 36,000 ನೈಟ್ಸ್, ದಟ್ ಈಸ್ ದ ಲೈಫ್ ಸ್ಪ್ಯಾನ್ ಫಾರ್ ಎ ನಾರ್ಮಲ್ ಫುಲ್ ಲೈಫ್ ಹ್ಯೂಮನ್ ಬೀಯಿಂಗ್. ಸೊ ಈ ವಿಧವಾಗಿ 72,000 ಟೋಟಲ್ ಹಾಫ್ ಡೇಸ್, 36,000 ದಿನಗಳು, 36,000 ರಾತ್ರಿಗಳು ಸೇರಿದ್ರೆ 72,000. ದಿಸ್ ಕರೆಸ್ಪಾಂಡ್ಸ್ 72,000 ನಮಗೆ ಇರುವಂತಹ ನಾಡಿಗಳಲ್ಲಿ ಇರುವ ಪರಮಾತ್ಮನ ರೂಪಗಳು ಅಂತೇಳಿ. ಅಷ್ಟೇ ಅಲ್ಲದೆ ಈ 72,000 ಇನ್ನೂ ಹೇಗೆ ಬರುತ್ತೆ ಅಂದ್ರೆ, ವಿಶ್ವ ದೇಶ ಪ್ರಾಜ್ಞ ಅಂತ ಹೇಳಿದೀವಿ, ಪರಮಾತ್ಮನ ವ್ಯಾಪೃತಿ ರೂಪಗಳು ಕೇಶವ, ನಾರಾಯಣ, ಮಾಧವ, ಗೋವಿಂದ, ಒಂದೊಂದರ ಬಳಿ ಕೂಡ ವಿಶ್ವ ದೇಶ ಪ್ರಾಜ್ಞ ತಗೊಂಡ್ರೆ 72 ರೂಪಗಳಾಗುತ್ತೆ ಪರಮಾತ್ಮ ರೂಪಗಳು. 3 × 24 = 72. ಬೃಹತಿ ಸಹಸ್ರದಲ್ಲಿ ಬೃಹತಿ ರೂಪಗಳು ಪರಮಾತ್ಮನ ಬೃಹತಿ ಸಹಸ್ರದಲ್ಲಿ ನಮ್ಗೆ, ಅದರ ಬೃಹತಿ ಸಹಸ್ರದಿಂದ ಕರೆಸ್ಪಾಂಡಿಂಗ್ ಆಗಿ ಬಂದಿದೆ ವಿಷ್ಣು ಸಹಸ್ರ. ಬೃಹತಿ ಸಹಸ್ರದ ಒಂದೊಂದು ಮಂತ್ರಕ್ಕೆ ಒಂದೊಂದು ಹೆಸರು. ಈ ವಿಧವಾಗಿ 1,000 ಬೃಹತಿ ಸಹಸ್ರ ಮಂತ್ರಗಳಲ್ಲಿ ನಮಗೆ 1,000 ಪರಮಾತ್ಮನ ರೂಪಗಳು, ಅದೇ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ 1,000 ರೂಪಗಳು. ಈ 1,000 ರೂಪಗಳಿಗೆ ಈ 72 ರೂಪಗಳನ್ನು ತಗೊಂಡ್ರೆ, ಕಾಂಬಿನೇಷನ್ಸ್ ತಗೊಂಡ್ರೆ ನಮಗೆ 72,000 ಫಾರ್ಮ್ಸ್ ಆಫ್ ದ ಲಾರ್ಡ್ ಬರುತ್ತೆ. ಅದಕ್ಕೆ 72,000 ಆ ವಿಧವಾಗಿ ಬಂದ ಸಂಖ್ಯಾ. ಈ ವಿಧವಾಗಿ 72,000 ನಾಡಿಗಳ ಒಳಗಿರುವಂತಹ 72,000 ಪರಮಾತ್ಮ ರೂಪಗಳು ನಮ್ಮನ್ನು ನಿಯಮನ ಮಾಡ್ತಾ ಇರ್ತಾನೆ. ಹೇಗೆ ಅಂದ್ರೆ ಇನ ಗಭಸ್ತಿಗ ಅಂದ್ರೆ ಇನ ಅಂದ್ರೆ ಸೂರ್ಯ, ಗಭಸ್ತಿ ಅಂದ್ರೆ ಕಿರಣ, ಇನ ಗಭಸ್ತಿಗ ಅಂದ್ರೆ ಸೂರ್ಯ ಕಿರಣ. ಪ್ರತಿ ಒಂದು ಒಂದು ರೇ ಆಫ್ ಸನ್ ತಗೊಂಡ್ರೆ ಆ ರೇ ಆಫ್ ಸನ್ ನಲ್ಲಿ ಒಂದು ಟೈನಿ ಪಾರ್ಟ್ ತಗೊಂಡ್ರೆ ಆ ಟೈನಿ ಪಾರ್ಟ್ ಒಳಗೂ ಪರಮಾತ್ಮ ಅದನ್ನಿದ್ದು ನಿಯಮನ ಮಾಡ್ತಾನೆ. ನಿಯಮನ ಮಾಡೋದು ಅಂದ್ರೆ ಏನು, ವಾಟ್ ಡಸ್ ಇಟ್ ಮೀನ್? ಎಲ್ಲದರೊಳಗೆ ಇದ್ದು ನಿಯಮನ ಮಾಡ್ತಾನೆ ಅಂದ್ರೆ ಏನು ಅಂದ್ರೆ, ಸೂರ್ಯ ಕಿರಣಕ್ಕೆ ದ ರೇ ಆಫ್ ದ ಸನ್ ವಿಲ್ ನಾಟ್ ಹ್ಯಾವ್ ದ ಪವರ್ ಅನ್ಲೆಸ್ ದ ಗಾಡ್ ಗಿವ್ಸ್ ಇಟ್ ದ ಪವರ್. ಈ ವಿಧವಾಗಿ ಪ್ರತಿ ಒಂದು ಕಿರಣದ ಒಳಗೂ ತಾನು ಒಳಗಿದ್ದು ಆ ಕಿರಣಕ್ಕೆ ಬೆಳಕು ಬರೋ ಹಾಗೆ ಮಾಡ್ತಾನೆ ಪರಮಾತ್ಮ. ಸೊ ದಟ್ಸ್ ಅದಕ್ಕೆ ಇನ ಗಭಸ್ತಿಗ ಅಂದ್ರೆ ಸೂರ್ಯ ಕಿರಣದ ಅಂತರ್ಯಾಮಿಯಾಗಿದ್ದಾನೆ ಪರಮಾತ್ಮ. ಅಂದ್ರೆ ಸೂರ್ಯ ಕಿರಣಕ್ಕೆ ಸ್ವತಂತ್ರತೆ ಇಲ್ಲ, ಇಂಡಿಪೆಂಡೆನ್ಸ್ ಇಲ್ಲ. ಅದರ ಒಳಗಿರುವ ಪರಮಾತ್ಮನ ಸೂರ್ಯನಿಗೂ ಸಾಮರ್ಥ್ಯ ಇಲ್ಲದರೂ ಸ್ವತಃ ಸಾಮರ್ಥ್ಯ ಇಲ್ಲ, ತಾನು ಆ ಸೂರ್ಯನಿಗೆ ಸಾಮರ್ಥ್ಯವನ್ನು ಕೊಡ್ತಾನೆ. ಕಿರಣಕ್ಕೆ ಸ್ವಸಾಮರ್ಥ್ಯ ಇಲ್ಲ, ತಾನು ಆ ಕಿರಣಕ್ಕೆ ಸಾಮರ್ಥ್ಯವನ್ನು ಕೊಡ್ತಾನೆ. ಈ ವಿಧವಾಗಿ ಪ್ರತಿಯೊಂದರ ಒಳಗೂ ಪರಮಾತ್ಮ ನಿಯಮನ ಮಾಡ್ತಾನೆ. ಅಂದ್ರೆ ದಟ್ ಡಸಂಟ್ ಹ್ಯಾವ್ ಅನ್ ಇಂಡಿಪೆಂಡೆಂಟ್ ಸ್ಟ್ರೆಂಗ್, ಲಾರ್ಡ್ ಗಿವ್ಸ್ ಇಟ್ ದ ಸ್ಟ್ರೆಂಗ್ತ್ ಅನ್ನೋದೇ ನಮಗೆ ನಿಯಮನ ಮಾಡುವುದರ ಅರ್ಥ. ಈ ವಿಧವಾಗಿ ಪರಮಾತ್ಮ ಎಲ್ಲದನ್ನು ನಿಯಮನ ಮಾಡ್ತಾನೆ. ಇನ್ನೊಂದು ಏನಂದ್ರೆ ಈ ಕಂಪ್ಯಾರಿಸನ್ ಹೇಳಿದ್ದಾರೆ, ಸೂರ್ಯ ಕಿರಣದ ಹಾಗೆ ನಿಯಮನ ಮಾಡ್ತಾನೆ ಅಂದ್ರೆ ಏನು, ಸೂರ್ಯ ಕಿರಣದ ಒಳಗೂ ಇದ್ದು ನಮ್ಮ ಒಳಗೆ ಎಲ್ಲ ಪರಮಾತ್ಮ ಕೊಡ್ತಾರೆ. ಯಾಕೆ ಆ ಕಂಪ್ಯಾರಿಸನ್ ಕೊಡ್ತಾರೆ ಅಂದ್ರೆ ಅದಕ್ಕೆ ಇನಗಭಸ್ತಿಗ ಲೋಕದಳು ಸರ್ವತ್ರ ಬೆಳಗುವನು, ಈ ಪ್ರಪಂಚದ ಒಳಗೆ ಎಲ್ಲ ವಸ್ತುಗಳಲ್ಲಿಯೂ ಎಲ್ಲ ಜೀವರಾಶಿಗಳ ಒಳಗೂ ಬೆಳಗುತ್ತಾ ಇರ್ತಾನೆ, ಪ್ರಕಾಶಿಸ್ತಾ ಇರ್ತಾನೆ. ಅಂದ್ರೆ ತಾನು ಸ್ವಯಂ ಪ್ರಕಾಶನು. ನಾವೇನಂದ್ರೆ ಸನ್ ಇಸ್ ಸೆಲ್ಫ್ ಇಲ್ಯುಮಿನೇಟಿಂಗ್. ಸೆಲ್ಫ್ ಇಲ್ಯುಮಿನೇಟಿಂಗ್ ಅಂದ್ರೆ ನಮಗೆ ವರ್ಲ್ಡ್ಲಿ ಸೆನ್ಸ್ ನಲ್ಲಿ ಸನ್ ಇಸ್ ಸೆಲ್ಫ್ ಇಲ್ಯುಮಿನೇಟಿಂಗ್, ಬಟ್ ಫಿಲಾಸಾಫಿಕಲ್ ಸೆನ್ಸ್ ನಲ್ಲಿ ಇವನ್ ಸನ್ ಇಸ್ ನಾಟ್ ಸೆಲ್ಫ್ ಎಲ್ಯುಮಿನೇಟಿಂಗ್. ಯಾಕಂದ್ರೆ ಆ ಸೂರ್ಯನಿಗೆ ಆ ಶಕ್ತಿ ಕೊಟ್ಟವನು ಪರಮಾತ್ಮ. ಸೊ ಓನ್ಲಿ ದ ಲಾರ್ಡ್ ಇಸ್ ಸೆಲ್ಫ್ ಇಲ್ಯುಮಿನೇಟಿಂಗ್, ಎವ್ರಿಬಡಿ ಎಲ್ಸ್ ಈಸ್ ಡಿಪೆಂಡೆಂಟ್ ಆನ್ ದ ಲಾರ್ಡ್. ಸೊ ಅದಕ್ಕೆ ಆ ಸೂರ್ಯನಿಗೂ ಕೂಡ ಆ ಸೂರ್ಯಕಿರಣ ಒಳಗಿದ್ದಾನೆ ಅಂತ ಹೇಳುವುದರ ಉದ್ದೇಶ ಏನಂದ್ರೆ ಅದಕ್ಕೂ ಅವನೇ ಬೆಳಕು ಕೊಡ್ತಾನಂತ ಒಂದು. ಎರಡನೇ ಉದ್ದೇಶ ಏನಂದ್ರೆ, ಸೂರ್ಯಕಿರಣ ಒಂದು ಕತ್ತಲ ಮೇಲೆ ಬಂದ್ರೆ, ಒಂದು ಡಾರ್ಕ್ ರೂಮ್ ನಲ್ಲಿ ಸೂರ್ಯಕಿರಣ ಬಂದ್ರೆ ಆ ಡಾರ್ಕ್ ರೂಮ್ ಬೆಳಕು ಬರುತ್ತೆ, ಇಟ್ ಬಿಕಮ್ಸ್ ಬ್ರೈಟ್. ಆದ್ರೆ ಆ ಡಾರ್ಕ್ನೆಸ್ ಡಸಂಟ್ ಗೆಟ್ ಸ್ಟಕ್ ಟು ದಿ ಸನ್ಲೈಟ್. ಸನ್ಲೈಟ್ನ ಬೆಳಕು ಆ ಅಂಧಕಾರಕ್ಕೆ ಪ್ರಸಾರವಾಗುತ್ತೆ ಹೊರತು ಅಂಧಕಾರದ ಕತ್ತಲು ಆ ಸೂರ್ಯನ ಕಿರಣಕ್ಕೆ ಹತ್ತೋದಿಲ್ಲ. ಇಟ್ ಡಸಂಟ್ ಗೆಟ್ ಸ್ಟಕ್ ಟು ದಿ ಸನ್ಲೈಟ್. ಎಲ್ಲ ಸನ್ಲೈಟ್ ಹೊಟ್ಟೋದೆ ಅದಕ್ಕೆ ಅದರ ಹಿಂದಗಡೆ ಡಾರ್ಕ್ನೆಸ್ ಕೂಡ ಹೊಟ್ಟೋಗುತ್ತೆ ಅಂದ್ರೆ ಹೋಗೋದಿಲ್ಲ. ಎಲ್ಲಿ ಸೂರ್ಯಕಿರಣ ಇದ್ರೆ ಅಲ್ಲಿ ಡಾರ್ಕ್ನೆಸ್ ಹೊರಟೋಗುತ್ತೆ. ಸೊ ಅದೇ ವಿಧವಾಗಿ ಪರಮಾತ್ಮ ಎಲ್ಲರ ಒಳಗೂ ಇದ್ದು ಎಲ್ಲರಿಗೂ ಪ್ರಕಾಶವನ್ನು ಕೊಟ್ಟರೂ ಕೂಡ ಅವನಿಗೆ ಯಾವ ಲೋಪವೂ ಹತ್ತೋದೇ ಇದ್ದೋ. ಹೀ ಇಸ್ ಇನ್ಸೈಡ್ ಅಸ್, ಅವರ್ ಡಿಫೆಕ್ಟ್ಸ್ ಡಸಂಟ್ ಗೆಟ್ ಸ್ಟಕ್ ಟು ಹಿಮ್. ಅವನು ಪ್ಯೂರ್ ಆಗಿ ಯಾವಾಗಲೂ ಶುದ್ಧವಾಗೇ ಇರ್ತಾನೆ, ಅವನಿಗೆ ಯಾವ ದೋಷವೂ ಹತ್ತುವುದಿಲ್ಲ. ಸಮಸ್ತ ಪ್ರಪಂಚದಲ್ಲಿರುವ ಸಮಸ್ತ ವಸ್ತುಗಳಲ್ಲಿ ಅವರವರ ಯೋಗ್ಯತಾನುಸಾರ ಅಲ್ಲಿ ದೋಷಗಳಿದ್ದರೂ ಅವನು ಅದರೊಳಗೆ ಇದ್ದು ಪ್ರಕಾಶನ ಕೊಟ್ಟರೂ ನಿಯಮನ ಮಾಡಿದರೂ ಅವನಿಗೆ ಯಾವ ದೋಷವೂ ಹತ್ತುವುದಿಲ್ಲ ಅನ್ನೋದು ಹೇಳುವುದಕ್ಕೋಸ್ಕರವಾಗಿ ಇನಗಭಸ್ತಿಗ ಸೂರ್ಯ ಕಿರಣದಲ್ಲಿರುವವನು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಲೋಕದ ಒಳಗೆ ಪ್ರಪಂಚದ ಒಳಗೆ ಸರ್ವತ್ರ ಬೆಳಗುವನು, ಸಮಸ್ತ ವಸ್ತುಗಳಲ್ಲಿಯೂ ಅವನು ಪ್ರಕಾಶಿಸ್ತಾ ಇರ್ತಾನೆ ಅನ್ನೋದು ಇಲ್ಲಿ ಹೇಳಿದಂತಹ ವಿಷಯ. ಅದಾದ ಮೇಲೆ ನಮಗೆ ನೆಕ್ಸ್ಟ್ ಇದರಲ್ಲಿ ಪರಮಾತ್ಮ ನಮ್ಮ ಶರೀರಗಳಲ್ಲಿ ಯಾವ ಯಾವ ರೂಪಗಳಿಂದ ಪರಮಾತ್ಮ ಇರ್ತಾನೆ. ಅದಕ್ಕೆ ಮುಂಚೆ ಒಂದ್ಸಾರಿ ಪದ್ಯವನ್ನು ಮತ್ತೊಂದ್ಸಾರಿ ಓದ್ಬಿಡೋಣ. ಈ ಅರ್ಥವನ್ನು ತಿಳ್ಕೊಂಡು ಆ ಅರ್ಥದ ಅನುಸಂಧಾನದಿಂದ ಓದಿದರೆ ಅದು ಸ್ಥಿರವಾಗಿ ಮನಸ್ಸಿನಲ್ಲಿ ನಿಲ್ಲುತ್ತೆ. ಪ್ರಣವ ಪ್ರತಿಪಾದ್ಯ ತ್ರಿನಾಮದಿ ತನುವಿನ ಒಳಗೆ ತ್ರಿಸ್ಥಾನಗ ಅನಿರುದ್ಧನು ತ್ರಿಪಂಚಕ ಏಕವಿಂಶತಿ ಚತುರವಿಂಶತಿಗ ಎನಿಸಿ 72,000 ಇನಿತು ನಾಡಿಗಳ ಒಳಗೆ, ಇಂತಹ ನಾಡಿಗಳ ಒಳಗೆ ಅಂತ ಇನಿತು ನಾಡಿಗಳು ನಿಯಾಮಿಸುತ್ತ ಇನ ಗಭಸ್ತಿಗ ಲೋಕದೊಳು ಸರ್ವತ್ರ ಬೆಳಗುವನು ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಜೀವಲಿಂಗ ನಿರುದ್ಧ ಸ್ಥೂಲ ಕಳೇವರಗಳಲ್ಲಿ ವಿಶ್ವ ತುರಗ ಗ್ರೀವ ಮೂಲೇಶಾಚ್ಯುತತ್ರಯ ಹಂಸ ಮೂರ್ತಿಗಳ ಈ ವಿಧ ಚತುಸ್ಥಾನದಲ್ಲಿ ಶಾಂತಿವರ್ಣ ಈರೆರಡು ರೂಪದಿ ಭಾವಿಸುತ್ತ ಏಕೋನ ವಿಂಶತಿ ಮೂರ್ತಿ ಸರ್ವತ್ರ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪರಮಾತ್ಮನ ರೂಪಗಳನ್ನು ಹೇಳಿ ಹೇಳ್ತಾ ಇದ್ದಾರೆ. ಏನು ಅಂದ್ರೆ ಜೀವ ಅಂದ್ರೆ ನಮ್ಮ ಸ್ವರೂಪ ದೇಹ, ಲಿಂಗ ಅಂದ್ರೆ ಲಿಂಗ ಶರೀರ, ಅನಿರುದ್ಧ ಅಂದ್ರೆ ಅನಿರುದ್ಧ ದೇಹ, ಸ್ಥೂಲ ಅಂದ್ರೆ ಸ್ಥೂಲ ದೇಹ, ಕಳೇವರಗಳು ಅಂದ್ರೆ ಶರೀರಗಳು. ಕಳೇವರ ಅಂದ್ರೆ ಕಳೆಗಳು, ನಮಗೆ ಇದರಲ್ಲಿ ಡಿಫರೆಂಟ್ ಫಾರ್ಮ್ಸ್ ನಲ್ಲಿ ಆವಾಗ ಬೇರೆ ಬೇರೆ ಕಳೆಗಳಲ್ಲಿ ಇರುತ್ತದೆ. ಕಳೇವರ ಇದು ಕಳೇವರಗಳ ಒಳಗೆ, ಈ ಶರೀರಗಳ ಒಳಗೆ ಪರಮಾತ್ಮ ಇರ್ತಾನೆ. ಹಾಗೆ ವಿಶ್ವನಾಮಕ ಪರಮಾತ್ಮ ತುರಗ ಗ್ರೀವ ಹಯಗ್ರೀವ, ತುರಗ ಅಂದ್ರೆ ಹಯ, ಹಯಗ್ರೀವ ತುರಗ ಗ್ರೀವ, ಸೊ ತುರಗ ಹಯಗ್ರೀವ ನಾಮಕ ಪರಮಾತ್ಮ, ಮೂಲೇಶ ಮೂಲೇಶ ನಾಮಕ ಪರಮಾತ್ಮ, ಅಚ್ಯುತ ತ್ರಯ ಹಂಸ ಮೂರ್ತಿಗಳ, ಅಚ್ಯುತ ತ್ರಯ ಅಂದ್ರೆ ಅಚ್ಯುತ ನಾಮಕ ಪರಮಾತ್ಮ ಮೂರುಗಳಲ್ಲಿ ಮೂರರ ಒಳಗೂ ಇರ್ತಾನೆ ಅಂತೇಳಿ. ಅಚ್ಯುತ ತ್ರಯ ಹಂಸ ಮೂರ್ತಿಗಳ ಈ ವಿಧ ಚತುಸ್ಥಾನದಲ್ಲಿ, ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈಗ ಈ ನಾಲ್ಕು ಶರೀರ ತಗೊಂಡ್ರೆ ಜೀವ ಲಿಂಗ ಅನಿರುದ್ಧ ಸ್ಥೂಲ ಶರೀರ, ಈ ಇದರ ಒಳಗೆ ವಿಶ್ವನಾಮಕ ಪರಮಾತ್ಮ ಅವನು ನಮಗೆ ಜೀವದಲ್ಲಿ, ವಿಶ್ವರೂಪ ಪರಮಾತ್ಮ ಜೀವನ ಸ್ವರೂಪ ದೇಹದಲ್ಲಿ ಇರ್ತಾನೆ. ತುರಗ ಗ್ರೀವ ಅಂದ್ರೆ ಹಯಗ್ರೀವ ಪರಮಾತ್ಮ ಅವನು ಅನಾದಿ ಲಿಂಗ ಶರೀರದಲ್ಲಿರ್ತಾನೆ. ಅದಾದ ಮೇಲೆ ಮೂಲೇಶ, ಸೊ ಜೀವ ಲಿಂಗ ಅನಿರುದ್ಧ ಸ್ಥೂಲ ಕಳೇವರಗಳಲ್ಲಿ ವಿಶ್ವ ತುರಗ ಗ್ರೀವ ಮೂಲೇಶ ಅಚ್ಯುತತ್ರಯ. ಸೊ ಈ ಕರೆಸ್ಪಾಂಡಿಂಗ್ ಆಗುತ್ತೆ. ಸೊ ಇಲ್ಲಿ ಏನು ಪರಮಾತ್ಮನ ರೂಪಗಳನ್ನು ಹೇಳ್ತಾ ಹೇಳ್ತಾ ಬರ್ತದೆ, ಮೂಲೇಶ ಮೂಲೇಶ ನಾಮಕ ಪರಮಾತ್ಮ ಅನಿರುದ್ಧ ಶರೀರದಲ್ಲಿ, ಆಮೇಲೆ ಹಂಸರೂಪ ಪರಮಾತ್ಮ ಸ್ಥೂಲ ಶರೀರದಲ್ಲಿ. ನಮಗೆ ನೋಡ್ರಿ, ಅದಕ್ಕೆ ಮೊದಲನೇ ಸಂಧಿಯಲ್ಲಿ ಬರುತ್ತೆ, ಹಂಸ ಜಪ ಮಾಡ್ತಾ ಇರ್ತಾರೆ ವಾಯುದೇವರು. ವಾಯುದೇವರು ಹಂಸ ನಾಮಕ ಪರಮಾತ್ಮನ ಜಪ ಮಾಡ್ತಾ ಇರ್ತಾರೆ. ಎಲ್ಲಿ ಮಾಡ್ತಾ ಇರ್ತಾರೆ ವಾಯುದೇವರು ಹಂಸ ನಾಮಕ ಪರಮಾತ್ಮನ ಜಪ? ನಮ್ಮ ಸ್ಥೂಲ ಶರೀರದಲ್ಲಿ. ನಮ್ಮ ಸ್ವರೂಪ ದೇಹದಲ್ಲಿ ಹಂಸ ನಾಮಕ ಜಪ ಮಾಡುವುದಿಲ್ಲ. ಯಾಕೆ ಅಂದ್ರೆ ಸ್ವರೂಪ ದೇಹ ಇಟ್ ಡಸಂಟ್ ಮೇಕ್ ದಿ ಬ್ರೀತಿಂಗ್, ಆ ಬ್ರೀತಿಂಗ್ ಪ್ರಾಸೆಸ್ ಸ್ವರೂಪ ದೇಹಕ್ಕೆ ಇಲ್ಲ. ದಟ್ ಬ್ರೀತಿಂಗ್ ಪ್ರಾಸೆಸ್ ಅನ್ನುವುದು ಸ್ಥೂಲ ದೇಹದಲ್ಲಿ ಮಾತ್ರವೇ ಇದೆ ಬ್ರೀತಿಂಗ್ ಪ್ರಾಸೆಸ್. ಆ ಬ್ರೀತಿಂಗ್ ಪ್ರಾಸೆಸ್ ನಲ್ಲಿ ನಮಗೆ ಒಂದೊಂದು ಉಚ್ಛ್ವಾಸ ನಿಶ್ವಾಸಗಳನ್ನು ಮಾಡುವಾಗ ವಾಯುದೇವರು ಹಂಸನಾಮಕ ಜಪವನ್ನು ಮಾಡ್ತಾ ಇರ್ತಾರೆ. ಅಂದ್ರೆ ಆ ಡ್ಯೂರಿಂಗ್ ದಟ್ ದ ವಿ ಬ್ರೀತ್ ಬಿಕಾಸ್ ಆಫ್ ದಿ ಸನ್ ವಾಯುದೇವರ ಶಕ್ತಿ, ವಾಯುದೇವರು ಕೊಡುವ ಶಕ್ತಿ ಮೂಲಕವಾಗಿ ನಾವು ಈ ಶ್ವಾಸ ಉಚ್ಛ್ವಾಸ ನಿಶ್ವಾಸಗಳನ್ನು ಮಾಡ್ತೀವಿ. ಆ ಬ್ರೀತಿಂಗ್ ಪ್ರಾಸೆಸ್ ನಲ್ಲಿ ವಾಯುದೇವರು ಪ್ರತಿಯೊಂದು ಜೀವದ ಒಳಗೂ ಇದ್ದು ಕೂಡ ಹಂಸನಾಮಕ ಜಪವನ್ನು ಮಾಡ್ತಾ ಇರ್ತಾರೆ ಅಂತ. ಈ ಹಂಸನಾಮಕ ಹಂಸ ಅನ್ನುವ ಹೆಸರನ್ನು ಬಹಳ ಕಡೆ ಕೇಳಿದ್ವಿ, ಪರಮಾತ್ಮ ಹಂಸನಾಮಕ. ಯಾಕೆ ಹಂಸ ಅನ್ನುವ ಹೆಸರು? ಏನಂದ್ರೆ ಹಂಸ ಅಂದ್ರೆ ಸರ್ವರ, ಹಂ ಅಂದ್ರೆ ಹಂತೃತ್ವ ಅಂದ್ರೆ ಏನು? ಸೊ ಪರಮಾತ್ಮ ಹಂಸ ಅಂದ್ರೆ ನಮ್ಮಲ್ಲಿರುವಂತಹ ಒಂದೊಂದರ ವಾಟ್ ಯು ಕಾಲ್ ದೋಷಗಳನ್ನು ಹಂತ ಮಾಡ, ಅಂದ್ರೆ ನಮಗೆ ನಮ್ಮ ಸಂಸಾರವನ್ನು ಹಂತ ಮಾಡುವ ಮೂಲಕವಾಗಿ ಸರ್ವರ ಸಂಸಾರಗಳನ್ನು ಹಂತ ಮಾಡುವ ಅಂದ್ರೆ ದಟ್ ಮೀನ್ಸ್ ಡೆಸ್ಟ್ರಾಯ್, ಹಿ ಡೆಸ್ಟ್ರಾಯ್ಸ್ ದಿ ಸಂಸಾರತ್ವ ಆಫ್ ದ ಜೀವಾಸ್. ಅದಕ್ಕೆ ಅವನು ಹಂಸ ಅಂತೇಳಿ, ಸರ್ವರ ಸಂಸಾರವನ್ನು ಕೊನೆಯಾಗಿ ನಿರ್ಮೂಲನ ಮಾಡುವವನು, ಅದಕ್ಕೆ ಅವನು ಹಂಸನಾಮಕ ಪರಮಾತ್ಮ ಅಂತ ಕರೀತಾರೆ. ಈ ವಿಧವಾಗಿ ಹಂಸನಾಮಕ ಪರಮಾತ್ಮ ಅವನು ಸ್ಥೂಲ ದೇಹದಲ್ಲಿ. ಸೊ ಕರೆಸ್ಪಾಂಡಿಂಗ್ ಆಗಿ ವಿಶ್ವ ಜೀವ ಸ್ವರೂಪ ದೇಹದಲ್ಲಿ, ಹಯಗ್ರೀವ ಲಿಂಗ ಶರೀರದಲ್ಲಿ, ಮೂಲೇಶ ಅನಿರುದ್ಧ ಅನಿರುದ್ಧ ಶರೀರದಲ್ಲಿ, ಹಂಸನಾಮಕ ಪರಮಾತ್ಮ ಸ್ಥೂಲ ಶರೀರದಲ್ಲಿ, ಅಚ್ಯುತ ನಾಮಕ ಪರಮಾತ್ಮ ಇದು ಒಂದೊಂದರ ಒಳಗೂ ಕೂಡ ಹೀ ವಿಲ್ ಬಿ ದೇರ್, ಹೀ ವಿಲ್ ಬಿ ದೇರ್ ಅಲಾಂಗ್ ವಿತ್ ಹಿಸ್ ಓನ್ ಫಾರ್ಮ್. ಇದೆಲ್ಲವೂ ಪರಮಾತ್ಮನ ರೂಪಗಳೇ, ದಿಸ್ ನಾಟ್ ಲೈಕ್ ಬೇರೆ ಬೇರೆ ದೇವತೆಗಳಲ್ಲ, ಎಲ್ಲವೂ ಪರಮಾತ್ಮನ ರೂಪಗಳೇ. ಸೊ ಈ ವಿಧವಾಗಿ ನಾಲ್ಕು ದೇಹಗಳಲ್ಲಿ ನಾಲ್ಕು ರೂಪಗಳಿದ್ರೆ ಅಚ್ಯುತ ನಾಮಕ ಪರಮಾತ್ಮ ಮತ್ತು ಅಲಾಂಗ್ ವಿತ್ ದೆಮ್ ಹೀ ವಿಲ್ ಆಲ್ಸೋ ಸ್ಟೇ ಇನ್ ಆಲ್ ದಿ ಫೋರ್ ಶರೀರಾಸ್. ಈ ವಿಧವಾಗಿ ಅಚ್ಯುತತ್ರಯ ಅಂದ್ರೆ ಮೂರು ರೂಪಗಳಲ್ಲಿ ಕೂಡ ಅಚ್ಯುತ ಅಂದ್ರೆ ಮೂರು. ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ವಿಶ್ವ ತೈಜಸ ಪ್ರಾಜ್ಞ ಅಂತ ಹೇಳಿದಂಗೆ ಇಲ್ಲಿ ವಿಶ್ವ ಹಯಗ್ರೀವ ಮೂಲೇಶ, ಇಲ್ಲಿ ವಿಶ್ವ ಹಯಗ್ರೀವ ಮೂಲೇಶ ಅವ್ರ ಮೂರು ಜೊತೆಯಲ್ಲಿ ಕೂಡ ಅಚ್ಯುತ, ವಿಶ್ವ ಅಚ್ಯುತ, ಹಯಗ್ರೀವ ಅಚ್ಯುತ, ಮೂಲೇಶ ಅಚ್ಯುತ ಅಂತೇಳಿ. ಅದು ಜೀವ ಆಮೇಲೆ ಲಿಂಗ ಶರೀರ ಅನಿರುದ್ಧ ಶರೀರಗಳಲ್ಲಿ ಇರ್ತಾನೆ ಪರಮಾತ್ಮ. ಅದಕ್ಕೆ ತ್ರಯ ಅಂತ ಯಾಕೆ ಹೇಳಿದ ಅಂದ್ರೆ ಸ್ಥೂಲ ದೇಹದಲ್ಲಿ ಹಂಸ ನಾಮಕ ಪರಮಾತ್ಮ ತಾನೇ ಇರ್ತಾನೆ ಅಂತೇಳಿ. ಈ ವಿಧವಾಗಿ ಚತುಸ್ಥಾನದಲ್ಲಿ ನಾಲ್ಕು ಸ್ಥಾನಗಳಲ್ಲಿ ಕೂಡ ಪರಮಾತ್ಮ ಇರ್ತಾನೆ. ಯಾರಿರ್ತಾನೆ ಅಂದ್ರೆ ಶಾಂತಿವರ, ಶಾಂತಿಪತಿ, ಶಾಂತಿಪತಿ ಅನಿರುದ್ಧ, ಅನಿರುದ್ಧ ನಾಮಕ ಪರಮಾತ್ಮ, ಶಾಂತಿ ಎನ್ನುವ ಹೆಸರಿನಂದಿರುವ ಲಕ್ಷ್ಮೀ ದೇವಿಯ ಪತಿಯಾದಂತಹ ಅನಿರುದ್ಧನಿಗೆ ಶಾಂತಿಪತಿ ಇಲ್ಲ ಶಾಂತಿವರ ಅಂತ ಕರೀತಾರೆ. ಈ ವಿಧವಾಗಿ ನಾಲ್ಕು ದೇಹಗಳಲ್ಲಿಯೂ ನಾಲ್ಕು ಸ್ಥಾನಗಳಲ್ಲಿಯೂ ಅನಿರುದ್ಧ ನಾಮಕ ಪರಮಾತ್ಮ ಈ ವಿಧವಾಗಿ ನಾಲ್ಕು ರೂಪಗಳನ್ನು ತಗೊಂಡು ಇರ್ತಾನೆ. ಈರೆರಡು ಅಂದ್ರೆ ನಾಲ್ಕು, ನಾಲ್ಕು ರೂಪದಿ ಭಾವಿಸುವುದು ಏಕೋನ ವಿಂಶತಿ ಮೂರ್ತಿ ಸರ್ವತ್ರ, ಅಂದ್ರೆ ಹತ್ತೊಂಬತ್ತು ಮೂರ್ತಿಗಳು. ಈ ಅನಿರುದ್ಧ ನಾಮಕ ಪರಮಾತ್ಮ ಹತ್ತೊಂಬತ್ತು ಮೂರ್ತಿಗಳಿಂದ ತಾನು ಇರ್ತಾನೆ ಅಂತೇಳಿ. ಏನು ಹತ್ತೊಂಬತ್ತು ಎಲ್ಲಿಂದ ಬಂತೀರಿ ಅಂದ್ರೆ ದಿಸ್ 19 ಇಸ್ ಹತ್ತು ಇಂದ್ರಿಯಗಳು, ಅದಾದ ಮೇಲೆ ತನ್ಮಾತ್ರ ಸಹಿತವಾದ ಪಂಚಭೂತಗಳು, ಮನಸ್ತತ್ವ, ಮಹತ್ತತ್ವ, ಅಹಂಕಾರತತ್ವ, ಅವ್ಯಕ್ತತ್ವ, ಈ ವಿಧವಾಗಿ ಈ ನಾಲ್ಕು ಸೇರಿದ್ರೆ ಹತ್ತೊಂಬತ್ತು ರೂಪಗಳು. ಈ ಹತ್ತೊಂಬತ್ತು ರೂಪಗಳಿಂದ ಅನಿರುದ್ಧ ನಾಮಕ ಪರಮಾತ್ಮ ತಾನು ಈ ವಿಧವಾಗಿ ನಾಲ್ಕು ನಾಲ್ಕು ದೇಹಗಳಲ್ಲಿ ನಾಲ್ಕು ನಾಲ್ಕು ರೂಪಗಳನ್ನು ತಗೊಂಡು ಇರ್ತಾನೆ ಅಂತ ಹೇಳಿ ಹೇಳ್ತಾ ಇದ್ರೆ, ಭಾವಿಸುವುದು ಏಕೋನ ವಿಂಶತಿ ಮೂರ್ತಿ ಸರ್ವತ್ರ, ಎಲ್ಲ ಸರ್ವತ್ರ ಅಂದ್ರೆ ಎಲ್ಲ ಜೀವರಾಶಿಗಳಲ್ಲಿ ಕೂಡ ಇಂತಹ ಒಂದು ಭಾವನೆಯನ್ನು ನಾವು ಇಟ್ಟುಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಜೀವಲಿಂಗ ಅನಿರುದ್ಧ ಸ್ಥೂಲ ಕಲೇವರಗಳಲ್ಲಿ ವಿಶ್ವ ತುರಗ್ರೀವ ಮೂಲೇಶ ಅಚ್ಚಿತ ತ್ರಯ ಹಂಸಮೂರ್ತಿಗಳ ಈ ವಿಧ ಚತುಃಸ್ಥಾನದಲ್ಲಿ ನಾಲ್ಕು ಸ್ಥಾನಗಳಲ್ಲಿ ಕೂಡ ಶಾಂತಿವರ್ಣ ಈರರಡು ರೂಪದಿ ಭಾವಿಸುವುದು ಏಕೋನ ವಿಂಶತಿ ಮೂರ್ತಿ ಸರ್ವತ್ರ, ಹತ್ತೊಂಬತ್ತು ಮೂರ್ತಿಗಳನ್ನು ಸರ್ವತ್ರ ನಾವು ಭಾವಿಸಬೇಕು, ಈ ವಿಧವಾದ ಅನುಸಂಧಾನದಿಂದ ನಾವು ಪರಮಾತ್ಮನ ತಿಳ್ಕೋಬೇಕು ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ನಮಗೆ ನೆಕ್ಸ್ಟ್ ಪದ್ಯದಲ್ಲಿ ಒಂದು ಬಹಳ ಒಂದು ಒಳ್ಳೆ ಪ್ರಮೇಯ, ಇಟ್ಸ್ ವೆರಿ ಗುಡ್ ಕಾನ್ಸೆಪ್ಟ್. ನಾವೇನು ಹೇಳ್ತೀವಿ, ಬಿಂಬ ಪ್ರತಿಬಿಂಬ ಭಾವ, ಪರಮಾತ್ಮ ಬಿಂಬ ಜೀವರಾಶಿಗಳಲ್ಲಿ ಆ ಪ್ರತಿಬಿಂಬ ಅಂತ ಹೇಳ್ತೀವಿ. ಹಾಗಾದರೆ ಪರಮಾತ್ಮ ಬಿಂಬ ಎಲ್ಲರೂ ಪ್ರತಿಬಿಂಬರಾದರೆ ಯಾಕೆ ರೀ ತಮೋಯೋಗ್ಯ ಜೀವಿಗಳು ರಜೋಯೋಗ್ಯ ಜೀವಿಗಳು ಸಾತ್ವಿಕರು ಅಂತೇಳಿ ಯಾಕೆ ಡಿವಿಷನ್ ಇರುತ್ತೆ? ಎಲ್ಲರೂ ಪರಮಾತ್ಮನ ಪ್ರತಿಬಿಂಬಗಳಾದರೆ ಎಲ್ಲರೂ ಶುದ್ಧ ಪರಮಾತ್ಮ ಸರ್ವಾಂತರ್ಯಾಮಿ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿಜಿತ ಎಲ್ಲ ಆಗಿದ್ದಾರೆ. ಅವನ ಪ್ರತಿಬಿಂಬ ಅಂದ್ರೆ ಈವನ್ ಲಿಮಿಟೆಡ್ ಆಗಿದ್ರು ಕೂಡ ಅಟ್ಲೀಸ್ಟ್ ದೇ ಶುಡ್ ಬಿ ಫ್ಲಾಲೆಸ್. ಪರಮಾತ್ಮ ಫ್ಲಾಲೆಸ್ ಆಗಿದ್ರೆ, ಬಿಂಬ ಫ್ಲಾಲೆಸ್ ಇದ್ದರೆ ಪ್ರತಿಬಿಂಬವು ಕೂಡ ಫ್ಲಾಲೆಸ್ ಆಗಿರಬೇಕಲ್ಲವಾ ಅಂತ ಯಾರಿಗಾದ್ರೂ ಸಂದೇಹ ಬಂದರೆ ಅದಕ್ಕೆ ಸಮಾಧಾನ ಇಲ್ಲಿ ಸಿಗುತ್ತೆ. ಏನಂದ್ರೆ ಬಿಂಬ ಶುದ್ಧವಾಗಿದ್ದರೂ ಕೂಡ ಪ್ರತಿಬಿಂಬ ನಮಗೆ ಶುದ್ಧವಾಗಿ ಇರಬಹುದು. ಇಲ್ಲದೆ ಈ ಒಂದು ಕನ್ನಡಿ ತಗೊಂಡ್ರೆ ಕನ್ನಡಿ ಡಟ್ಟಿಯಾಗಿದ್ರೆ ಈ ಒಂದು ದ ಆಬ್ಜೆಕ್ಟ್ ಔಟ್ ಸೈಡ್ ಇಸ್ ವೆರಿ ಕ್ಲೀನ್, ದ ಇಮೇಜ್ ದ ರಿಫ್ಲೆಕ್ಷನ್ ವಿಲ್ ಲುಕ್ ಡರ್ಟಿ. ಕನ್ನಡಿಯಲ್ಲಿ ಡರ್ಟಿ ರಿಫ್ಲೆಕ್ಷನ್ ಕಾಣಿಸುತ್ತೆ. ಈ ವಿಧವಾಗಿ ಪ್ರತಿಯೊಂದು ಜೀವ ಕೂಡ ಅವರವರ ಯೋಗ್ಯತಾನುಸಾರ ಪರಮಾತ್ಮ ಶುದ್ಧನಾಗಿದ್ದರೂ ಕೂಡ ಅವನು ಬಿಂಬರೂಪಿ ಪರಮಾತ್ಮ ಶುದ್ಧನಾಗಿದ್ದರೂ ಕೂಡ ಪ್ರತಿಬಿಂಬ ರೂಪನಾದಂತಹ ಜೀವ ಅವರವರ ಯೋಗ್ಯತಾನುಸಾರ ಅದಕ್ಕೆ ಪವಿಹರಿಣ್ಮಣಿ ವಿದ್ರುಮದ ಓಲ್ ಅಂತ ಹೇಳಿ ಅಲ್ಲಿ ಅದೇ ವರ್ಣನ ಮಾಡ್ತಾರೆ. ಸೊ ಅದನ್ನೇ ಹೇಳ್ತಾ ಇದ್ದಾರೆ. ಅದಕ್ಕೆ ಕಲುಷವಿಲ್ಲದ ದರ್ಪಣದಿ ಪ್ರತಿಫಲಿಸಿ ಸರ್ವ ಪದಾರ್ಥಗಳು ಕಂಗೊಳಿಸುವಂದದಿ ಬಿಂಬ ಜಡಚೇತನರ ಒಳಗೆ ಇದ್ದು ಪೊಳೆವ ಬಹುರೂಪದಲ್ಲಿ ಸಜ್ಜನರೊಳಗೆ ಮನ ದರ್ಪಣದಿ ತಾ ನಿಶ್ಚಲ ನಿರಾಮಯ ನಿರ್ವಿಕಾರ ನಿರಾಶ್ರಯನಂತೆ ಅಂತೇಳಿ ಇಲ್ಲಿ ಆಕ್ಚುಲ್ ಆಗಿ ಕಾನ್ಸೆಪ್ಟ್ ಸ್ವಲ್ಪ ಇನ್ನೊಂದು ರೂಪವನ್ನು ಕೊಡ್ತಾ ಇದ್ದಾರೆ. ಏನಂದ್ರೆ ಆ ಎಲ್ಲ ಕಡೆ ನಾವೇನು ಹೇಳ್ತೀವಿ ಪರಮಾತ್ಮ ಬಿಂಬ, ನಾವೆಲ್ಲರೂ ಪ್ರತಿಬಿಂಬ, ಅದನ್ನು ಹೇಳ್ತೀವಿ. ಸೊ ಇಲ್ಲಿ ಪರಮಾತ್ಮ ಕೆಲ ಒಳ್ಳೆ ಜೀವರಾಶಿಗಳಿದ್ದರೆ ಅವರ ಒಳಗೆ ಬಹಳ ಶುದ್ಧವಾದ ಅಂದ್ರೆ ಒಳ್ಳೆ ಮನಸ್ಸಿದ್ದರೆ ಅವರ ಒಳಗಿರುವ ಪರಮಾತ್ಮನ ರೂಪಗಳು ಪ್ರತಿಫಲಿಸುವ ರೂಪ ಅಂದ್ರೆ ಅವರಿಗೆ ಕೂಡ ಪರಮಾತ್ಮನ ಬಗ್ಗೆ ಒಳ್ಳೆ ಶುದ್ಧವಾದ ಜ್ಞಾನವೂ ಇರುತ್ತೆ ಅನ್ನೋದು ಹೇಳ್ತಾರೆ. ಅದಕ್ಕೆ ಕಲುಷವಿಲ್ಲದ ದರ್ಪಣದಿ ಪ್ರತಿಫಲಿಸಿ ಪರಮಾತ್ಮ ಪ್ರತಿಫಲ ಆಗ್ತಾನೆ ಅಂದ್ರೆ ರಿಫ್ಲೆಕ್ಟ್ ಆಗ್ತಾ ಇರ್ತಾನೆ. ಹಾಗೆ ಕಲುಷವಿಲ್ಲದ ದೋಷವಿಲ್ಲದಂತಹ ದರ್ಪಣ ಅಂದ್ರೆ ಮಿರರ್. ಸೊ ದೋಷವಿಲ್ಲದಂತಹ ಒಂದು ಕನ್ನಡಿಯಲ್ಲಿ ದರ್ಪಣದಿ ಕನ್ನಡಿಯಲ್ಲಿ ಪ್ರತಿಫಲಿಸಿ ಅವನು ರಿಫ್ಲೆಕ್ಟ್ ಆಗಿ ಪ್ರತಿಫಲವನ್ನು ತಗೊಂಡು ಸರ್ವ ಪದಾರ್ಥಗಳು ಎಲ್ಲ ಪದಾರ್ಥಗಳು ಕೂಡ ಕಂಗೊಳಿಸುವಂತದ್ದು ಅಂದ್ರೆ ಕಣ್ಣುಗೊಳಿಸುವುದು, ಕಂಗೊಳಿಸುವುದಂದ್ರೆ ಕಣ್ಣುಗಳಿಗೆ ತೋರಿಸುವುದು ಕಾಣಿಸುವುದು. ಸೊ ಕಂಗೊಳಿಸುವಂತದ್ದು ಅಂದ್ರೆ ಕಾಣಿಸುವ ಹಾಗೆ ಎಲ್ಲ ಪದಾರ್ಥಗಳು ನಮಗೆ ಕಾಣಿಸುವ ಹಾಗೆ ಬಿಂಬ ಜಡ ಚೇತನರ ಒಳಗಿದ್ದು ಬಿಂಬರೂಪಿ ಪರಮಾತ್ಮ ಅವನು ಎಲ್ಲದರ ಒಳಗೂ ಕೂಡ ಜಡ ಚೇತನ ಜಡ ವಸ್ತುಗಳಲ್ಲಿಯೂ ಚೇತನ ವಸ್ತುಗಳಲ್ಲಿಯೂ ಎರಡರ ಒಳಗೂ ಕೂಡ ತಾನು ಇದ್ದು ಬಿಟ್ಟು ಪೊಳೆವ ಅವನು ನಮ್ಮನ್ನು ಕಾಪಾಡ್ತಾನೆ ರಕ್ಷಣೆ ಮಾಡ್ತಾ ಇರ್ತಾನೆ ಅಂತ ಹೇಳ್ತಾ ಇದ್ರೆ ಪೊಳೆವ ಇಲ್ಲ ಪೊಳೆವ ಅಂದ್ರೆ ಹೊಳಿತಾ ಇರ್ತಾನೆ ಎರಡು. ಸೊ ಪೊರೆವ ಅನ್ನುವ ಅರ್ಥದಲ್ಲಿ ಪೊಳೆವ ಇಲ್ಲ ಪೊಳೆವ ಅಂದ್ರೆ ಹೊಳೆಯೋದು ಅಂದ್ರೆ ಪ್ರಕಾಶಿಸ್ತಾ ಇರ್ತಾನೆ ಅಂದ್ರೆ ಅವನು ನಮಗೆ ಗೋಚರವಾಗ್ತಾನೆ. ಅಂದ್ರೆ ಯಾರಾದರೆ ಶುದ್ಧವಾದ ಮನಸ್ಸಿನಿಂದ ಪರಮಾತ್ಮನನ್ನು ಧ್ಯಾನ ಮಾಡ್ತಾರೋ ಅವರಿಗೆ ಅವನು ಕಾಣಿಸ್ತಾನೆ, ಅವನು ಕೊನೆಗೆ ಪ್ರತ್ಯಕ್ಷನಾಗ್ತಾನೆ ಅಂದ್ರೆ ಅಪರೋಕ್ಷ ಜ್ಞಾನವೂ ಸಿದ್ಧ ಆಗತ್ತೆ. ಅದಕ್ಕೆ ಕಂಗೊಳಿಸುವಂತದಿ ಕಣ್ಣುಗಳಿಗೆ ಕಾಣಿಸುವಂತ ಹಾಗೆ ಅವನು ಬಿಂಬ ಜಡಚೇತನರ ಒಳಗೆ ಇದ್ದು ಪೊಳೆವ ಹೊಳಿತಾನೆ ಅವನು ಬಹುರೂಪದಲ್ಲಿ ಅನೇಕ ರೂಪಗಳಲ್ಲಿ. ಇಲ್ಲಿ ಬಹುರೂಪದಲ್ಲಿ ಅಂದ್ರೆ ಏನು, ಪರಮಾತ್ಮ ಅವರವರಿಗೆ ಬಿಂಬ ಸಾಕ್ಷಾತ್ಕಾರ ಆದಾಗ ಒಂದು ರೂಪ ತಾನೇ ಕಾಣಿಸುತ್ತೆ, ಬಹುರೂಪ ಹೇಗೆರಿ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಬಹುರೂಪದಲ್ಲಿ ಅಂದ್ರೆ ಅವರವರ ಯೋಗ್ಯತಾನುಸಾರ ಅನೇಕ ರೂಪಗಳಲ್ಲಿ. ಅಂದ್ರೆ ಇಲ್ಲಿ ನಾವು ಹೇಗೆ ತಕ್ಕೋಬೇಕಂದ್ರೆ ಪ್ರತೀಕಾಲಂಬನರು ಅಪ್ರತೀಕಾಲಂಬನರು ಅಂದ್ರೆ ಪ್ರತೀಕಾಲಂಬನ ನಾವು ಒಂದು ಪ್ರತೀಕವನ್ನು ಇಟ್ಟುಕೊಂಡು ನಮ್ಮಂತ ಮನುಷ್ಯರು ಮನುಷ್ಯ ಜೀವರಾಶಿಗಳು ಯಾರಿದ್ದಾರೋ ಅವರೆಲ್ಲರೂ ಪ್ರತೀಕಾಲಂಬನರು. ಅಂದ್ರೆ ಒಂದು ಪ್ರತೀಕವನ್ನು ಪರಮಾತ್ಮನ ಒಂದು ಬಿಂಬವನ್ನು ಒಂದು ಮೂರ್ತಿ ಇಲ್ಲ ಒಂದು ಸಾಲಗ್ರಾಮ ಯಾವ್ದನ್ನು ಒಂದು ಇಟ್ಟುಕೊಂಡು ಪೂಜೆಯನ್ನು ಮಾಡ್ತೀವಿ ನಾವೆಲ್ಲ ಪ್ರತೀಕಾಲಂಬನರು. ಪ್ರತೀಕವನ್ನು ಆಲಂಬನ ಅಂದ್ರೆ ಆಧಾರ ಮಾಡಿಕೊಂಡಿರುವುದು, ಪರಮಾತ್ಮನ ಒಂದು ಪ್ರತೀಕವನ್ನು ಇಟ್ಟುಕೊಂಡು ಅದರ ಮೂಲಕವಾಗಿ ಅದರ ಆಧಾರದಿಂದ ಪರಮಾತ್ಮನ ಸೇವೆ ಮಾಡ್ತೀವಿಗೋಸ್ಕರ ನಾವೆಲ್ಲರೂ ಪ್ರತೀಕಾಲಂಬನರು. ಅದೇ ದೇವತೆಗಳೆಲ್ಲ ಅವರು ಅಪ್ರತೀಕಾಲಂಬನ ಅಂದ್ರೆ ಪರಮಾತ್ಮನ ಪ್ರತೀಕ ಬೇಕಾಗಿಲ್ಲ ಅವರಿಗೆ, ಅವರು ಪರಮಾತ್ಮನ ಒಂದು ಬಿಂಬವಿಲ್ಲದೆ ಅಂದ್ರೆ ಒಂದು ವಿಗ್ರಹವೋ ಯಾವುದೋ ಇಲ್ಲದೇನೆ ಪರಮಾತ್ಮನ ಸೇವೆ ಮಾಡುವಂತಹ ಯೋಗ್ಯತೆ ಉಳ್ಳವರು. ಅವರು ಪರಮಾತ್ಮನನ್ನು ಸಮಸ್ತ ಭೂತಗಳಲ್ಲಿಯೂ ಪ್ರಾಣಗಳಲ್ಲಿಯೂ ಅಂದ್ರೆ ಪಂಚಭೂತಗಳಲ್ಲಿಯೂ ಎಲ್ಲ ಕಡೆಯೂ ಆ ಪರಮಾತ್ಮನ ನೋಡ್ತಾರೆ. ಬೇರೆ ಬೇರೆ ಜೀವಗಳಲ್ಲಿಯೂ ನೋಡ್ತಾರೆ ಅವರು. ಅವರೆಲ್ಲರೂ ಅಪ್ರತೀಕಾಲಂಬನರು ಅಂತ ಕರೀತಾರೆ. ಈ ನಾವು ಪ್ರತೀಕಾಲಂಬನರು, ನಮ್ಮ ದೇಹದಲ್ಲಿ ಮಾತ್ರ ಪರಮಾತ್ಮನನ್ನು ನಾವು ನೋಡ್ತೀವಿ ಅಂದ್ರೆ ಪರಮಾತ್ಮನನ್ನು ನಾವು ಧ್ಯಾನ ಮಾಡಲಿಕ್ಕಾಗತ್ತೆ. ಅವರು ಅಪ್ರತೀಕಾಲಂಬನರು, ತಮ್ಮ ದೇಹದಲ್ಲಿ ಮಾತ್ರವೇ ಅಲ್ಲ ಅನ್ಯತ್ರ ಕೂಡ ಅವರು ಪರಮಾತ್ಮನನ್ನು ಧ್ಯಾನ ಮಾಡಲಿಕ್ಕೆ ಸೇವೆ ಮಾಡಲಿಕ್ಕೆ ಅವರಿಗೆ ಶಕ್ತಿ ಇರುತ್ತೆ. ಅವನು ಅವರೆಲ್ಲ ಅವರಿಗೆ ಹೊಳಿತಾನೆ, ಬೇರೆ ಕಡೆಯೂ ಕಾಣಿಸ್ಕೊಡ್ತಾನೆ, ನಮಗೆ ಮಾತ್ರ ನಮ್ಮದಲ್ಲಿ ಮಾತ್ರವೇ ಅವನು ಕಾಣಿಸ್ಕೊಡ್ತಾನೆ ಅಂತೇಳಿ ತಿಳ್ಕೋಬೇಕಾಗಿದೆ ವಿಷಯ. ಅದಕ್ಕೆ ಹೇಳ್ತಾ ಇದ್ದಾರೆ, ಸೊ ಬಹುರೂಪದಲ್ಲಿ ಅಂತ ಅನೇಕ ರೂಪಗಳಲ್ಲಿ ಅವರವರ ಯೋಗ್ಯತಾನುಸಾರ ಸಜ್ಜನರ ಒಳಗೆ ಸಜ್ಜೀವಿರ ರಾಶಿಗಳ ಒಳಗೆ ಮನದರ್ಪಣದಿ ಮನಸ್ಸೆನ್ನುವ ಕನ್ನಡಿಯಲ್ಲಿ ತಾನು ಆ ಪರಮಾತ್ಮ ನಿಶ್ಚಲ ನಿರಾಮಯನು. ಅವನು ನಿಶ್ಚಲನು ನಿರಾಮಯನು ಅಂದ್ರೆ ಯಾರೋ ಅವನು ಕದಲಿಸಲಾರರು, ಅವನು ನಿಶ್ಚಲನಾಗಿರ್ತಾನೆ, ಯಾವ ಭಯವೂ ಇಲ್ಲದೆ ನಿರ್ಭಯನಾಗಿರ್ತಾನೆ, ನಿರಾಮಯನು ಸರ್ವದೋಷರಹಿತನಾಗಿರ್ತಾನೆ ಅವನು, ನಿರ್ವಿಕಾರನು, ಯಾವ ವಿಕಾರವೂ ಇಲ್ಲ ಅವನಿಗೆ, ನಿರಾಶ್ರಯ ಅನಂತ ಅವನಿಗೆ ನಿರಾಶ್ರಯ, ಅವನಿಗೆ ಆಶ್ರಯವೇ ಬೇಕಾಗಿಲ್ಲ. ಹಿ ಡಸ್ ನಾಟ್ ನೀಡ್ ಎನಿ ಸಪೋರ್ಟ್, ಯಾರ ಆಶ್ರಯವೂ ಅವನಿಗೆ ಬೇಕಾಗಿಲ್ಲ, ಅವನು ಅನಂತ, ಹಿ ಇಸ್ ಇನ್ಫೈನೈಟ್ ಫೋರ್ಸ್. ಸೊ ಅಂತಹ ಪರಮಾತ್ಮ ನಿರಾಮಯನು, ಆಮಯರಹಿತನು, ದೋಷರಹಿತನು, ವಿಕಾರರಹಿತನು, ನಿರ್ವಿಕಾರನು, ನಿರಾಶ್ರಯನು, ಆಶ್ರಯ ಇಲ್ಲದೇ ಇರುವವನು, ಅನಂತನು. ಯಾವ ಅಂತವು ಅನಂತ ಅಂದ್ರೆ ದೇಶತಃ ಕಾಲತಃ ಗುಣತಃ ಎಲ್ಲ ಮೂರು ವಿಧವಾಗೂ ಅವನ ಅನಂತ, ಇನ್ಫೈನೈಟ್ ಬೋತ್ ಇನ್ ಟರ್ಮ್ಸ್ ಆಫ್ ಸ್ಪೇಸ್, ಇನ್ ಟರ್ಮ್ಸ್ ಆಫ್ ಟೈಮ್, ಅಂಡ್ ಆಲ್ಸೋ ಇನ್ ಟರ್ಮ್ಸ್ ಆಫ್ ಗುಣಾಸ್, ಇನ್ ಆಲ್ ತ್ರೀ ವೇಸ್ ಹಿ ಇಸ್ ಇನ್ಫೈನೈಟ್. ಅಂತಹ ಪರಮಾತ್ಮ ನಮಗೆ ತಾನು ಹೊಳಿತಾ ಇರ್ತಾನೆ ಅಂತ ಅನ್ನುವ ವಿಷಯ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಕಲುಷವಿಲ್ಲದ ದರ್ಪಣದಿ ಪ್ರತಿಫಲಿಸಿ ಸರ್ವ ಪದಾರ್ಥಗಳು ಕಂಗೊಳಿಸುವನ್ನದಿ ಬಿಂಬ ಜಡಚೇತನರ ಒಳಗಿದ್ದು ಪೊಳೆವ ಬಹುರೂಪದಲ್ಲಿ ಸಜ್ಜನರ ಒಳಗೆ ಮನದರ್ಪಣದಿ ತಾನು ನಿಶ್ಚಲ ನಿರಾಮಯ ನಿರ್ವಿಕಾರ ನಿರಾಶ್ರಯ ಅನಂತನಾದ ಆ ಬಿಂಬರೂಪಿ ಪರಮಾತ್ಮ ಇರ್ತಾನೆ ಅಂತೇಳಿ ಆ ಬಿಂಬರೂಪಿ ಪರಮಾತ್ಮನ ಒಂದು ವಿಚಾರವನ್ನು ಇಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಈ ಶರೀರ ಚತುಷ್ಟಯಗಳು ಕೋಶ ಧಾತುಗ ಭಾರತಿಪ ಪ್ರಾಣೇಶನು 21,600 ಶ್ವಾಸರೂಪಕ ಹಂಸ ಭಾಸ್ಕರ ಭೇಷರೊಳಗಿದ್ದು ಅವರ ಕೈಪಿಡಿದು ಈ ಸರೋಜ ಭವಾಂಡದಲ್ಲೂ ಸರ್ವತ್ರ ತುಂಬಿಹನು ಅಂತೇಳಿ. ಅದಕ್ಕೆ ನಾನು ಹೇಳಿದಂಗೆ ಸರ್ವಸ್ಯ ದುಃಖಾಂತೃತ್ವಾದ ಹಂಸ, ಹಂಸ ಅಂಬುದು ಸರ್ವಸ್ಯ ದುಃಖವನ್ನು ಸಂಸಾರ ದುಃಖವನ್ನು ಸಂಹಾರ ಮಾಡುವವನು ಸರ್ವಸ್ಯ ದುಃಖಹಂತೃತ್ವಾತ್ ಹಂಸ ಅಂತೇಳಿ ಆ ಪರಮಾತ್ಮನ ಹಂಸರು ಪರಮಾತ್ಮನನ್ನು ಮತ್ತೆ ಇಲ್ಲಿ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಏನು ಈ ಶರೀರ ಚತುಷ್ಟಯಗಳ ಒಳಗೆ, ಈ ನಾಲ್ಕು ಶರೀರದ ಒಳಗೂ ಕೂಡ ಕೋಶ ಧಾತುಗ ಭಾರತಿಪ, ಕೋಶಗಳಂದ್ರೆ ಪಂಚಕೋಶಗಳು, ನಮ್ಮದಲ್ಲಿರುವಂತಹ ಪಂಚಕೋಶಗಳು, ನಾಲ್ಕು ಕೋಶಗಳು, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅನ್ನುವ ಪಂಚಕೋಶಗಳು. ಅಷ್ಟೇ ಅಲ್ಲದೆ ಧಾತುಗ ಅಂದ್ರೆ ಸಪ್ತ ಧಾತುಗಳು, ನಮ್ಮ ಶರೀರ ಧಾತುಗ ಅಂತ ಹೇಳುವುದರ ಮೂಲಕವಾಗಿ ನಮ್ಮ ಶರೀರದಲ್ಲಿರುವಂತಹ ಏಳು ಧಾತುಗಳು, ಬೋನ್ಸ್, ಸ್ಕಿನ್, ಬ್ಲಡ್, ಈ ವಿಧವಾಗಿ ಬರುವಂತಹ ಏಳು ಧಾತುಗಳು. ಸೊ ಈ ಏಳು ಧಾತುಗಳ ಒಳಗೂ ಕೂಡ ಪರಮಾತ್ಮ ಇರ್ತಾನೆ. ಸೊ ಧಾತುಗ ಅಂದ್ರೆ ಧಾತುಗಳ ಒಳಗೆ ಅಂತರ್ಯಾಮಿಯಾಗಿರ್ತಾನೆ. ಸೊ ಈ ಶರೀರದ ನಾಲ್ಕು ಶರೀರದ ಒಳಗೂ, ಪಂಚಕೋಶದ ಒಳಗೂ, ಏಳು ಧಾತುಗಳ ಒಳಗೂ ಕೂಡ ಧಾತುಗ ಅದರ ಅಂತರ್ಯಾಮಿಯಾಗಿ ನಿಯಾಮಕನಾಗಿರ್ತಾನೆ ಆ ಪರಮಾತ್ಮ. ಯಾರ ಮೂಲಕವಾಗಿ ಅಂದ್ರೆ ಭಾರತಿಪ ಪ್ರಾಣೇಶನು 21,600. ಭಾರತಿಪ ಭಾರತೀದೇವಿಯ ಪತಿ ಅಂದ್ರೆ ಭಾರತೀದೇವಿ ಪತಿಯಾದಂತಹ ಪ್ರಾಣೇಶನು, ಜೀವೋತ್ತಮರಾದ ಶ್ರೀವಾಯುದೇವರು. ಅದಕ್ಕೆ ಭಾರತಿಪನಾದಂತಹ ಪ್ರಾಣೇಶನು 21,600 ಶ್ವಾಸರೂಪ. ಇಲ್ಲಿ ಪರಮಾತ್ಮ ಏನು ಮಾಡ್ತಾನೆ, ವಾಯುದೇವರಿಗೆ ಒಂದು ವಿಶೇಷವಾದ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆ ವಿಶೇಷವಾದ ಶಕ್ತಿಯಿಂದ ವಾಯುದೇವರು ನಮ್ಮ ಈ ನಾಲ್ಕು ಶರೀರದ ಒಳಗೆ ಇದ್ದು ಅದರ ಒಳಗೂ ಕೂಡ ಈ ಪಂಚಕೋಶಗಳು ಧಾತುಮಯವಾದ ಈ ಸ್ಥೂಲ ಶರೀರದ ಒಳಗೆ ಸ್ಪೆಷಲ್ ಆಗಿ ಇದ್ದು ಆ ಸ್ಥೂಲ ಶರೀರದ ಒಳಗೆ ಭಾರತೀ ರಮಣನಾದಂತಹ ಪ್ರಾಣದೇವರು 21,600. ಸೊ 21,600 ಇದು ಹೇಗಂದ್ರೆ ನಮಗೆ ಒಂದೊಂದು ದಿನದಲ್ಲಿ 4 ಸೆಕೆಂಡ್ಗೆ ಒಂದು ಜಪ ಅಂತ ತಗೊಂಡ್ರೆ, ಶ್ವಾಸ ಜಪ ಅಂತ ತಗೊಂಡ್ರೆ ಅದು ಟೋಟಲ್ ಆಗಿ ಒಂದು ದಿನದ ಒಳಗೆ 21,600 ಜಪಗಳಾಗುತ್ತೆ. ಅಷ್ಟು ಶ್ವಾಸರೂಪಕ ಜಪಗಳನ್ನು ಮಾಡ್ತಾ ಇರ್ತಾರೆ. ಪ್ರತಿಯೊಂದು ಜೀವರಾಶಿಯಲ್ಲಿಯೂ ಶ್ವಾಸರೂಪ ಜಪೆಯನ್ನು ಮಾಡ್ತಾ ಇರ್ತಾರೆ. ಸೊ ಹಂಸ ಸೋಹಂ ಸ್ವಾಹ ಅನ್ನುವ ಮೂರು ವಿಧವಾದ ಜಪ, ಅದು ಹಂಸನಾಮಕ ಪರಮಾತ್ಮನ ಜಪವನ್ನು ಮಾಡ್ತಾ ಇರ್ತಾರೆ. ಪರಮಾತ್ಮ ಶ್ವಾಸರೂಪಕವಾದಂತಹ ಹಂಸನಾಮಕ ಜಪವನ್ನು ಇಲ್ಲಿ ಹೇಗೆ ಮಾಡ್ತಾರೆ, ಭಾಸ್ಕರ ಭೇಷರೊಳಗಿದ್ದು ಅವರ ಕೈ ಪಿಡಿದು ಈ ಭಾಸ್ಕರ ಭೇಷರು. ಭಾಸ್ಕರ ಅಂದ್ರೆ ಭಾ ಅಂದ್ರೆ ಕಾಂತಿ, ಭಾಸ್ಕರ ಅಂದ್ರೆ ಕಾಂತಿಯುತನಾದವನು, ಬಹಳ ಪ್ರಕಾಶ ಕೊಡುವಂತಹ ಸೂರ್ಯ, ಸೂರ್ಯನಿಗೆ ಭಾಸ್ಕರ ಅಂತ ಕರೀತಾರೆ. ಭೇಷ ಅಂದ್ರೆ ಭಾ ಅಂದ್ರೆ ನಕ್ಷತ್ರ, ಈಶ ಅಂದ್ರೆ ಭೇಷ ಅಂದ್ರೆ ಚಂದ್ರನಿಗೆ ಭೇಷ ಅಂತ ಕರೀತಾರೆ. ಸೊ ಭಾಸ್ಕರ ಭೇಷರು ಅಂದ್ರೆ ಸೂರ್ಯ ಚಂದ್ರರು, ಭಾಸ್ಕರ ಭೇಷರ ಒಳಗಿದ್ದು ಅಂದ್ರೆ ಸೂರ್ಯ ಚಂದ್ರರ ಒಳಗೆ ಇದ್ದು. ಸೊ ಶ್ವಾಸರೂಪಕ ಹಂಸ ಭಾಸ್ಕರ ಭೇಷರ ಒಳಗಿದ್ದು ಅವರ ಕೈ ಹಿಡಿದು ಈ ಸರ್ವೋದ ಭವಾಂಡದು ಸರ್ವತ್ರ ತುಂಬ್ಯನು. ಅಂದ್ರೆ ಪರಮಾತ್ಮ ಈ ವಿಧವಾಗಿ ವಾಯುದೇವರಿಂದ ಜಪವನ್ನು ಮಾಡಿಸ್ತಾ, ಆಮೇಲೆ ಅಷ್ಟೇ ಅಲ್ಲದೆ ಹಂಸ ಭಾಸ್ಕರ ಒಳಗೂ ಕೂಡ ಆ ಹಂಸನಾಮಕ ಪರಮಾತ್ಮ ಭಾಸ್ಕರ ಭೇಷರ ಒಳಗೆ ಅಂದ್ರೆ ಸೂರ್ಯ ಚಂದ್ರ ಒಳಗೂ ಕೂಡ ತಾನೇ ಇದ್ದು ಅವರ ಕೈ ಪಿಡಿದು ಅವರನ್ನು ಕೂಡ ತಾನು ಕೈ ಹಿಡ್ಕೊಂಡು ಸರೋಜ ಭವಾಂಡದ, ಸರೋಜ ಅಂದ್ರೆ ಲೋಟಸ್, ಸರೋಜ ಭವ ಅಂದ್ರೆ ಸರೋಜದಲ್ಲಿ ಹುಟ್ಟಿದವನು ಬ್ರಹ್ಮದೇವರು, ಸರೋಜ ಭವಾಂಡ ಅಂದ್ರೆ ಬ್ರಹ್ಮಾಂಡ ಅಂತ ಅರ್ಥ, ಸರೋಜ ಭವಾಂಡ ಅಂದ್ರೆ ಬ್ರಹ್ಮಾಂಡ, ಈ ಬ್ರಹ್ಮಾಂಡದ ಒಳಗೆ ಸರ್ವತ್ರ ಎಲ್ಲ ಕಡೆಯೂ ತುಂಬಿಹನು ತುಂಬಿದ್ದಾನೆ ಅಂತೇಳಿ ಈ ಪರಮಾತ್ಮನ ರೂಪವನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಬ್ರಹ್ಮಾಂಡದ ಒಳಗೆ ಹೊರಗೆ ಎಲ್ಲ ಕಡೆಯೂ ಕೂಡ ಪರಮಾತ್ಮ ಇದ್ದಾನೆ, ಆ ಪರಮಾತ್ಮನ ರೂಪಗಳು ಇಷ್ಟು ವ್ಯಾಪ್ತವಾಗಿದೆ ಅಂತೇಳಿ ಇದನ್ನು ಹೇಳ್ತಾ ಇದ್ದಾರೆ. ಐ ಥಿಂಕ್ ನಾವು ಇಲ್ಲಿಗೆ ಈ ಕ್ಲಾಸ್ ಅನ್ನು ನಿಲ್ಲಿಸೋಣ. ವಿಲ್ ಕಂಟಿನ್ಯೂ ನೆಕ್ಸ್ಟ್ ಬುಧವಾರ ಹರಿಕಥಾಮೃತಸಾರ, ನಾಳೆ ಗೀತಾ ಪಾಠ ನಡೆಯುತ್ತೆ ಯಥಾಕ್ರಮವಾಗಿ. ಅಷ್ಟೋರ್ಗೆ ಎಲ್ಲರಿಗೂ ನಮಸ್ಕಾರ ರೀ. ಕಾಯಿನ ವಾಚಾ ಮನಸ್ಸಿ.